ಸ್ತೋತ್ರವೆಂಬ ಹೊಸ ಹಾಡು.
ಅಂಡ್ ವಿ ಆರ್ ಗೋನ್ ಟು ಕಂಟಿನ್ಯೂ ಟು ಥಿಂಕ್ ಅಬೌಟ್ ದಿಸ್ ವಂಡರ್ಫುಲ್ ಕೀ ದಟ್ ಗಾಡ್ ಹಸ್ ಗಿವನ್ ಅಸ್ ಟು ಡ್ರೈವ್ ದ ಡೆವಿಲ್ ಔಟ್ ಟು ಕ್ರಿಯೇಟ್ ಅ ಥ್ರೋನ್ ಫಾರ್ ಹಿಮ್ ಇನ್ ಅವರ್ ಹಾರ್ಟ್ಸ್ ಅಂಡ್ ಇನ್ ಅವರ್ ಹೋಮ್ಸ್ ದ ಕೀ ಆಫ್ ಪ್ರೇಜಿಂಗ್ ಗಾಡ್.
ದೇವರು ನಮಗೆ ಕೊಟ್ಟಿರುವಂತಹ ಕೀಲಿ ಕೈ ಬಗ್ಗೆ ನಾವು ಯೋಚಿಸುವುದನ್ನ ಮುಂದುವರೆಸೋಣ. ಆ ಕೀಲಿ ಕೈ ಮುಖಾಂತರ ನಾವು ಸೈತಾನನನ್ನ ಹೊರದಬ್ಬಬಹುದು ಮತ್ತು ನಮ್ಮ ಹೃದಯದಲ್ಲಿ ಮನೆಗಳಲ್ಲಿ ದೇವರಿಗೆ ಸಿಂಹಾಸನವನ್ನ ಸಿದ್ಧ ಮಾಡಬಹುದು. ಆ ಕೀಲಿ ಕೈ ಯಾವುದಪ್ಪ ಅಂದ್ರೆ ಅದು ದೇವರಿಗೆ ಸ್ತೋತ್ರ ಹೇಳುವಂತದ್ದು.
ಇನ್ ದ ಬುಕ್ ಆಫ್ ರೆವಲೇಷನ್ ವಿಚ್ ಇಸ್ ದ ಲಾಸ್ಟ್ ಬುಕ್ ಆಫ್ ದ ಬೈಬಲ್ ವಿ ಹ್ಯಾವ್ ಮೋರ್ ಗ್ಲಿಂಪ್ಸಸ್ ಆಫ್ ಹೆವೆನ್ ಗಿವನ್ ಟು ಅಸ್ ದನ್ ಇನ್ ಎನಿ ಅದರ್ ಬುಕ್ ಇನ್ ದ ಹೋಲ್ ಬೈಬಲ್.
ಸತ್ಯವೇದದ ಕೊನೆಯ ಪುಸ್ತಕವಾದ ಪ್ರಕಟಣೆಯಲ್ಲಿ ಪರಲೋಕದ ಹೆಚ್ಚು ಸುಳಿವುಗಳನ್ನು ನಮಗೆ ಕೊಡಲ್ಪಟ್ಟಿದೆ ಸತ್ಯವೇದದ ಬೇರೆ ಎಲ್ಲಾ ಪುಸ್ತಕಗಳಿಗಿಂತ. ಆದ್ರೆ ಬೇಸರದ ಸಂಗತಿ ಏನಪ್ಪ ಅಂದ್ರೆ ಅನೇಕ ವಿಶ್ವಾಸಿಗಳು ಪ್ರಕಟಣೆ ಪುಸ್ತಕವನ್ನು ಓದುವುದಿಲ್ಲ.
ಅಂಡ್ ದ ಡೆವಿಲ್ ಡಸಂಟ್ ಲೈಕ್ ಯು ಟು ರೀಡ್ ಇಟ್ ಬಿಕಾಸ್ ಇಟ್ಸ್ ದ ಬುಕ್ ಇನ್ ದ ಬುಕ್ ಆಫ್ ರೆವಲೇಷನ್ ದಟ್ ಯು ರೀಡ್ ಅಬೌಟ್ ದ ಡೆವಿಲ್ಸ್ ಫೈನಲ್ ಡೆಸ್ಟಿನಿ ಬೀಯಿಂಗ್ ಕಾಸ್ಟ್ ಇನ್ ಟು ದ ಲೇಕ್ ಆಫ್ ಫೈರ್ ಅಂಡ್ ದ ಡೆವಿಲ್ ಸರ್ಟನ್ಲಿ ಡಸಂಟ್ ವಾಂಟ್ ಯು ಟು ರೀಡ್ ಅಬೌಟ್ ಹಿಸ್ ಡಿಫೀಟ್ ಅಂಡ್ ಹಿಸ್ ಬೀಯಿಂಗ್ ಕಾಸ್ಟ್ ಔಟ್.
ನೀವು ಪ್ರಕಟಣೆ ಪುಸ್ತಕವನ್ನ ಓದೋದು ಸೈತಾನನಿಗೆ ಇಷ್ಟ ಆಗೋದಿಲ್ಲ. ಯಾಕೆಂದರೆ ಪ್ರಕಟಣೆ ಪುಸ್ತಕದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ಸೈತಾನನು ಬೆಂಕಿಯ ಕಂದಕದೊಳಗೆ ದಬ್ಬಲ್ಪಡುವುದು ಮತ್ತು ಆತನು ಹೊರದಬ್ಬಲ್ಪಡುವುದು. ಹಾಗಾಗಿ ಸೈತಾನನ ಸೋಲನ್ನ ಮತ್ತು ಆತನ ಹೊರದಬ್ಬಲ್ಪಡುವಿಕೆಯನ್ನ ನೀವು ತಿಳ್ಕೋಬಾರದು ಎಂಬುದಾಗಿ ಸೈತಾನನು ಬಯಸ್ತಾನೆ.
But I would encourage you, if you have never done it so far, to really seriously read and meditate on the book of Revelation.
ನಾನು ನಿಮಗೆ ಪ್ರೋತ್ಸಾಹ ಪಡಿಸ್ತೇನೆ, ಇದುವರೆಗೂ ನೀವು ಗಂಭೀರವಾಗಿ ಪ್ರಕಟಣೆ ಪುಸ್ತಕವನ್ನ ಓದಿಲ್ಲ ಅಂತಂದ್ರೆ ದಯವಿಟ್ಟು ಪ್ರಕಟಣೆ ಪುಸ್ತಕವನ್ನ ಓದಿರಿ ಮತ್ತು ಧ್ಯಾನಿಸಿರಿ.
And in that book we have many sevens. You know, it speaks about seven lamps and seven thunders and seven trumpets and many sevens.
ಪ್ರಕಟಣೆ ಪುಸ್ತಕದಲ್ಲಿ ಅನೇಕ ಏಳುಗಳು ಹೇಳಲ್ಪಟ್ಟಿವೆ. ಅದರಲ್ಲಿ ಏಳು ತುತೂರಿಗಳು, ಏಳು ಗುಡುಗುಗಳು, ಏಳು ದೀಪಸ್ತಂಭಗಳು, ಹೀಗೆ ಹಲವು ಏಳುಗಳು ಇವೆ.
ಅಂಡ್ ಒನ್ ಆಫ್ ದೋಸ್ ಸೆವೆನ್ಸ್ ವಿಚ್ ಇಸ್ ನಾಟ್ ಮೆನ್ಷನ್ಡ್ ಅಸ್ ಸೆವೆನ್ ಬಟ್ ವಿಚ್ ಇಸ್ ಸಾರ್ಟ್ ಆಫ್ ಹಿಡನ್ ಥ್ರೂ ಔಟ್ ದ ಹೋಲ್ ಬುಕ್ ಇಸ್ ದಿಸ್.
ಆ ಒಂದು ಏಳುಗಳಲ್ಲಿ ಒಂದು ಏಳು ಗುಪ್ತವಾಗಿದೆ ಆ ಪುಸ್ತಕದಲ್ಲಿ. ಅದು ಯಾವುದಪ್ಪ ಅಂದ್ರೆ
ಸೆವೆನ್ ಗ್ಲಿಂಪ್ಸಸ್ ಆಫ್ ಹೆವೆನ್,
ಪರಲೋಕದ ಏಳು ಸುಳಿವುಗಳು.
ಅಂಡ್ ಇಫ್ ಯು ಹ್ಯಾವ್ ದ ಪೇಷನ್ಸ್ to meditate on these seven glimpses of heaven, you will see that in every one of those places they are praising God.
ee paralokada yelu sulivugalanna dhyanisodaralli nimage taalume irodadre alli neevu kandukonod enappa andre pratiyondu sthalagalalli alliruvantavaru devarige stotra helutirtara.
I just want to show you those passages very briefly.
ಆ ಒಂದು ವಚನಗಳನ್ನು ನಿಮಗೆ ತುಂಬಾ ಸಂಕ್ಷಿಪ್ತವಾಗಿ ತೋರಿಸ ಬಯಸ್ತೇನೆ.
First of all, in Revelation chapter 4, if you have a Bible, just look at it right now. Revelation 4 verses 8 to 11. The last four verses of Revelation 4.
ಸತ್ಯವೇದದ ಕೊನೆಯ ಪುಸ್ತಕವಾದ ಪ್ರಕಟಣೆ ನಾಲ್ಕನೇ ಅಧ್ಯಾಯದಲ್ಲಿ ಕಡೆಯ ನಾಲ್ಕು ವಚನಗಳಾದ 8 11 ವಚನಗಳನ್ನು ತಿರುಗಿಸಿಕೊಳ್ಳ್ರಿ.
You find that they are praising God and saying, Thou art worthy, they cast their crowns before him.
ಅಲ್ಲಿ ನೀವು ಕಂಡುಕೊಳ್ಳೋದೇನಪ್ಪ ಅಂದ್ರೆ ಅವರು ದೇವರಿಗೆ ಸ್ತೋತ್ರವನ್ನ ಸಲ್ಲಿಸ್ತಾ ಇದ್ರು, ಕಿರೀಟಗಳನ್ನ ಸಿಂಹಾಸನದ ಎದುರುಗಡೆ ಇಡ್ತಾ ಇದ್ರು, ದೇವರೇ ನೀನು ಯೋಗ್ಯನು ಎಂಬುದಾಗಿ ಹೇಳ್ತಾ ಇದ್ರು.
And then again in chapter 5 verses 8 to 14 again we find the elders and the living creatures and the angels and millions of angels saying with a loud voice. Notice that.
ಪ್ರಕಟಣೆ ಪುಸ್ತಕ 5 ಅಧ್ಯಾಯದ 8-14 ವಚನದಲ್ಲಿ ಹಿರಿಯರು, ಜೀವಿಗಳು, ಬಹುಮಂದಿ ದೇವದೂತರು ಮಹಾಶಬ್ದದಿಂದ ಸ್ತೋತ್ರವನ್ನ ಸಲ್ಲಿಸುತ್ತಿದ್ರು. ನೀವು ಅದನ್ನ ಗುರುತಿಸಿ.
They don't say it softly. Verse 12, with a loud voice they praise God and praise the Lord Jesus Christ, the Lamb of God.
ಅಲ್ಲಿ ಅವರು ಮೆತ್ತಗೆ ಹೇಳುತ್ತಿರಲಿಲ್ಲ, 12 ವಚನದಲ್ಲಿ ಅವರು ಮಹಾಶಬ್ದದಿಂದ ದೇವರಿಗೆ ಮತ್ತು ಯಜ್ಞದ ಕುರಿಯಾದಾತನಾದ ಕರ್ತನಾದ ಯೇಸು ಕ್ರಿಸ್ತನಿಗೆ ಸ್ತೋತ್ರವನ್ನ ಹೇಳ್ತಾ ಇದ್ರು.
Then we see another example in chapter 7 verses 9 to 12. This is the great multitude of people who have been born again, cleansed in the blood of Jesus Christ, who are standing. And again it says in verse 10, they cry out with a loud voice to him who sits on the throne, saying, our salvation is due to God. And all the angels also join in that, and they fall down before the throne and worship God, saying, Amen, blessing and glory and wisdom and thanksgiving and honor and power be to God.
ನಂತರ ಪ್ರಕಟಣೆ ಪುಸ್ತಕದ 7 ಅಧ್ಯಾಯದ 9-12 ವಚನದಲ್ಲಿ ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟ ಹೊಸದಾಗಿ ಹುಟ್ಟಿದವರು ಸಿಂಹಾಸನದ ಮುಂದೆ ನಿಂತುಕೊಂಡು 10ನೇ ವಚನದಲ್ಲಿ ಸಿಂಹಾಸನ ಸೀನನಾಗಿರುವ ನಮ್ಮ ದೇವರಿಗೂ ಯಜ್ಞದ ಕುರಿಯಾದಾತನಿಗೂ ನಮಗೆ ರಕ್ಷಣೆಯುಂಟಾದದ್ದಕ್ಕಾಗಿ ಸ್ತೋತ್ರ ಎಂದು ಮಹಾಶಬ್ದದಿಂದ ಕೂಗಿದರು. ಅಷ್ಟರಲ್ಲಿ ದೇವದೂತರೆಲ್ಲರೂ ಸಿಂಹಾಸನವು ಹಿರಿಯರು 4 ಜೀವಿಗಳು ಸುತ್ತಲೂ ನಿಂತುಕೊಂಡು ಸಿಂಹಾಸನದ ಮುಂದೆ ಅಡ್ಡಬಿದ್ದು ಆಮೇನ್ ಸ್ತೋತ್ರವು ಪ್ರಭಾವವು ಜ್ಞಾನವು ಕೃತಜ್ಞತಾ ಸ್ತುತಿಯು ಮಾನವು ಬಲವು ಶಕ್ತಿಯು ನಮ್ಮ ದೇವರಿಗೆ ಯುಗ ಯುಗಾಂತರಗಳಲ್ಲಿಯೂ ಇರಲಿ ಎಂದು ಹೇಳುತ್ತಾ ದೇವರನ್ನು ಆರಾಧಿಸಿದರು. ನಂತರ ಪರಲೋಕದ 4ನೇ ಸುಳಿವನ್ನ 11ನೇ ಅಧ್ಯಾಯದ 15-18 ವಚನದಲ್ಲಿ ನೋಡುತ್ತೇವೆ.
A loud voice is in heaven again, saying, "The kingdom of the world has become the kingdom of our Lord and His Christ, and they give thanks, O Lord, because Thou hast taken Thy power and begun to reign."
ಅಲ್ಲಿ ನಾವು ಈ ರೀತಿಯಾಗಿ ಕಂಡುಕೊಳ್ಳುತ್ತೇವೆ, ಮತ್ತೊಮ್ಮೆ ಮಹಾಶಬ್ದದಿಂದ ಅವರು ಲೋಕದ ರಾಜ್ಯಾಧಿಕಾರವು ನಮ್ಮ ಕರ್ತನಿಗೂ ಆತನು ಅಭಿಷೇಕಿಸಿದವನಿಗೂ ಉಂಟಾಯಿತು. ಆತನು ಯುಗ ಯುಗಾಂತರಗಳಲ್ಲಿಯೂ ರಾಜ್ಯವನ್ನಾಳುವನು. ದೇವರೇ, ನೀನು ನಿನ್ನ ಮಹಾ ಅಧಿಕಾರವನ್ನ ಹೊಯಿಸಿಕೊಂಡು ಆಳಿದ್ದರಿಂದ ನಿನಗೆ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುತ್ತೇವೆ ಎಂದು ಹೇಳಿದರು.
Let me see a fifth picture in chapter 14 and verses 1-4, where we see 144,000 standing with the Lamb on Mount Zion and also singing this new song.
ನಂತರ 5ನೇ ಚಿತ್ರಣವನ್ನ 14ನೇ ಅಧ್ಯಾಯದ 1-4 ವಚನದಲ್ಲಿ ನೋಡುತ್ತೇವೆ. ಅಲ್ಲಿ 144,000 ಮಂದಿ ಯಜ್ಞದ ಕುರಿಯಾದಾತನ ಜೊತೆಯಲ್ಲಿ ಚಿಯೋನ್ ಪರ್ವತದ ಮೇಲೆ ನಿಂತುಕೊಂಡು ಹೊಸ ಹಾಡನ್ನು ಹಾಡುತ್ತಿದ್ದರು.
And then a sixth one in chapter 15 in verses 1-4, where we see a sea of glass, verses 2-4. And those who have overcome standing there, and with the harps of God, they are singing the song of Moses and of the Lamb, and saying, "Great and marvelous are Thy works, O Lord."
ಮತ್ತು 6ನೇ ಪರಲೋಕದ ಚಿತ್ರಣವನ್ನ 15ನೇ ಅಧ್ಯಾಯದ 2-4 ವಚನದಲ್ಲಿ ನೋಡುತ್ತೇವೆ. ಅಲ್ಲಿ ಅವರು ಮೋಶೆಯ ಹಾಡನ್ನು, ಯಜ್ಞದ ಕುರಿಯಾದಾತನ ಹಾಡನ್ನು ಗಾಜಿನ ಸಮುದ್ರದ ಬಳಿಯಲ್ಲಿ ನಿಂತು ದೇವರಾದ ಕರ್ತನೇ, ಸರ್ವಶಕ್ತನೇ, ನಿನ್ನ ಕೃತ್ಯಗಳು ಮಹತ್ತಾದವುಗಳು ಆಶ್ಚರ್ಯಕರವಾದವುಗಳು ಆಗಿವೆ ಎಂದು ಹಾಡುತ್ತಿದ್ದರು.
And then the last glimpse of heaven in chapter 19 and verses 1-6, where there's a loud voice again of a great multitude saying, "Hallelujah! Salvation and glory and power belong to our God. Babylon has been judged." And the second time they said, "Hallelujah!" And they said, "Give praise to our God." And it says here, this voice of the great multitude, verse 6, was like the sound of many waters and as the sound of mighty peals of thunder.
ನಂತರ ಪರಲೋಕದ ಕಡೆಯ 7ನೇ ಸುಳಿವು 19ನೇ ಅಧ್ಯಾಯ 1-6 ವಚನದಲ್ಲಿ ನೋಡುತ್ತೇವೆ. ಅಲ್ಲಿ ದೊಡ್ಡ ಗುಂಪು ಮಹಾಶಬ್ದದಿಂದ ಹಲ್ಲೆಲುಯ್ಯ, ಜಯವು ಪ್ರಭಾವವು ಶಕ್ತಿಯು ನಮ್ಮ ದೇವರಲ್ಲಿ ಉಂಟು, ಬಾಬೆಲೋನಿಗೆ ಆತನು ನ್ಯಾಯ ತೀರಿಸಿದನೆಂದು ಹೇಳಿ 2ನೇ ಸಾರಿ ಹಲ್ಲೆಲುಯ್ಯ ಎಂದು ಅರ್ಭಟಿಸಿ ನಮಸ್ಕಾರ ಮಾಡಿ 6ನೇ ವಚನದಲ್ಲಿ ಜನರ ದೊಡ್ಡ ಗುಂಪಿನ ಶಬ್ದದಂತೆಯೂ ಜಲ ಪ್ರವಾಹ ಘೋಷದಂತೆಯೂ ಗಟ್ಟಿಯಾದ ಗುಡುಗಿನ ಶಬ್ದದಂತೆಯೂ ಇದ್ದ ಒಂದು ಶಬ್ದವನ್ನ ಅಲ್ಲಿ ಕೇಳಿದೆನು ಎಂಬುದಾಗಿ ಹೇಳಲ್ಪಟ್ಟಿದೆ.
You got a little picture of heaven now? What's this heaven sound like? Like thunder, the praise. There's not a single angel there sitting depressed and gloomy or complaining about something or scared, wondering what's going to happen in the world next. No, nobody's scared.
ಈಗ ನಿಮಗೆ ಪರಲೋಕದ ಸ್ವಲ್ಪ ಚಿತ್ರಣ ಸಿಕ್ತಲ್ವಾ? ಅಲ್ಲಿ ನಾವೇನ್ ಕಂಡುಕೊಂಡ್ವಿ? ಅಲ್ಲಿ ಗುಡುಗುಗಳಿತ್ತು, ಸ್ತೋತ್ರಗಳಿತ್ತು. ಅಲ್ಲಿ ಯಾವುದೇ ದೇವದೂತರು ನಿರಾಶೆಯಿಂದಾಗಲಿ, ನಿರುತ್ಸಾಹದಿಂದಾಗಲಿ, ಹತಾಶೆಯಿಂದಾಗಲಿ ಕೂತಿರಲಿಲ್ಲ. ಭವಿಷ್ಯದಲ್ಲಿ ಏನಾಗುತ್ತೋ ಎಂಬುವಂತ ವಿಷಯದಲ್ಲಿ ಅವರಿಗೆ ಭಯ ಇರಲಿಲ್ಲ. ಯಾವ ವಿಷಯವಾಗಿಯೂ ಅವರು ದೂರನ್ನ ಹೇಳ್ತಿರಲಿಲ್ಲ.
Praising God with all of their heart because they know that God is on the throne.
ಅವರು ದೇವರಿಗೆ ಹೃದಯಪೂರ್ವಕವಾಗಿ ಸ್ತೋತ್ರವನ್ನು ಅರ್ಪಿಸುತ್ತಿದ್ರು, ಯಾಕೆಂದ್ರೆ ಅವರು ಅರಿತವರಾಗಿದ್ರು ದೇವರು ಸಿಂಹಾಸನದಲ್ಲಿ ಕೂತಿದ್ದಾನೆ ಎಂಬುದಾಗಿ.
They praise God for His sovereignty, His holiness, His judgments. There is not a single long-faced gloomy angel anywhere in heaven. You find them only in hell, not in heaven.
ಅವರು ದೇವರ ಸರ್ವಶಕ್ತಿಕೆಗಾಗಿ, ಪವಿತ್ರತೆಗಾಗಿ, ನ್ಯಾಯ ತೀರ್ಪಿಗಾಗಿ ಸ್ತೋತ್ರವನ್ನು ಸಲ್ಲಿಸುತ್ತಿದ್ರು. ಪರಲೋಕದಲ್ಲಿ ಒಬ್ಬನೇ ಒಬ್ಬನು ದೂತನು ನಿರಾಶೆಯಿಂದಾಗಲಿ ಮುಖವನ್ನ ಬಿಳಿಚಿಕೊಂಡಾಗಲಿ ಕುಳಿತಿರಲಿಲ್ಲ, ಅಂತವರು ನರಕದಲ್ಲಿ ಮಾತ್ರ ಇರ್ತಿದ್ರು, ಪರಲೋಕದಲ್ಲಿ ಇರಲಿಲ್ಲ.
ಅಂಡ್ ದ ಮೋರ್ ಯು ಆರ್ ಲಾಂಗ್ ಫೇಸ್ಡ್ ಅಂಡ್ ಗ್ಲೂಮಿ, ಯು ಬ್ರಿಂಗ್ ದ ಸ್ಪಿರಿಟ್ ಆಫ್ ಹೆಲ್ ಇನ್ ಟು ಯುವರ್ ಲೈಫ್. ಅಂಡ್ ದ ಮೋರ್ ಯು ಆರ್ ಚೀರ್ಫುಲ್ ಅಂಡ್ ಹ್ಯಾಪಿ, ಎಕ್ನಾಲೆಜಿಂಗ್ ದಟ್ ಗಾಡ್ ಇಸ್ ಆನ್ ದ ಥ್ರೋನ್ ಇನ್ ಯೋರ್ ಹಾರ್ಟ್, ಇನ್ ಯೋರ್ ಹೋಮ್, ಇನ್ ಯೋರ್ ಚರ್ಚ್ ಅಂಡ್ ಇನ್ ಹೆವೆನ್, ದ ಮೋರ್ ಯು ಬ್ರಿಂಗ್ ದ ಸ್ಪಿರಿಟ್ ಆಫ್ ಹೆವೆನ್ ಇನ್ ಯೋರ್ ಲೈಫ್.
ನೀವು ಹೆಚ್ಚು ಮುಖ ಬಿಳಿಸಿಕೊಂಡು ನಿರಾಶೆಯಿಂದ ಇದ್ರೆ ನಿಮ್ಮ ಜೀವಿತದೊಳಗೆ ನರಕದ ಆತ್ಮಗಳನ್ನು ತರುತ್ತೀರಿ. ಆದರೆ ನೀವು ಹೆಚ್ಚು ಸಂತೋಷದಿಂದ ಮತ್ತು ಹರ್ಷವುಳ್ಳವರಾಗಿ ಇದ್ದು ದೇವರು ನಿಮ್ಮ ಹೃದಯದಲ್ಲಿ, ಮನೆಯಲ್ಲಿ, ಸಭೆಗಳಲ್ಲಿ ಮತ್ತು ಪರಲೋಕದಲ್ಲಿ ಸಿಂಹಾಸನದ ಮೇಲೆ ಕೂತಿದ್ದಾನೆ ಎಂದು ಅರಿಕೆ ಮಾಡಿದರೆ ಆಗ ನಿಮ್ಮ ಜೀವಿತದಲ್ಲಿ ಪರಲೋಕದ ಆತ್ಮವನ್ನು ತರುವವರಾಗ್ತೀರಿ.
ಅಂಡ್ ಸೋ ವಿ ಸೀ ಹಿಯರ್ ಅಗೇನ್ ಅಂಡ್ ಅಗೇನ್ ಇನ್ ದೀಸ್ ಗ್ಲಿಂಪ್ಸಸ್ ಆಫ್ ಹೆವೆನ್ ದಟ್ ಪೀಪಲ್ ಶೌಟ್ ಹಲ್ಲೆಲೂಯಾ ಅಂಡ್ ಆಮೆನ್.
ಅಲ್ಲಿ ಪರಲೋಕದ ಸುಳಿವುಗಳನ್ನು ಹೆಚ್ಚೆಚ್ಚಾಗಿ ನಾವು ಅಲ್ಲಿ ನೋಡ್ತೇವೆ. ಅಲ್ಲಿ ಜನರು ದೇವರಿಗೆ ಮಹಾಶಬ್ದದಿಂದ ಹಲ್ಲೆಲೂಯಾ, ಆಮೆನ್ ಎಂಬುದಾಗಿ ಕೂಗ್ತಾ ಇದ್ರು.
ಅಂಡ್ ಇಟ್ಸ್ ಮೀನಿಂಗ್ಫುಲ್ ಪ್ರೇಸ್ ಬಿಕಾಸ್ ದೇ ಸೇ ಹಲ್ಲೆಲೂಯಾ ಬಿಕಾಸ್ ಗಾಡ್ ಹಸ್ ಡನ್ ದಿಸ್ ಆರ್ ಬಿಕಾಸ್ ಗಾಡ್ ಇಸ್ ಸಾವರಿನ್.
ಅವರು ಹೇಳುವಂತ ಸ್ತೋತ್ರಕ್ಕೆ ಅರ್ಥ ಅಲ್ಲಿ ಇತ್ತು, ಯಾಕೆಂದ್ರೆ ದೇವರು ಏನೋ ಒಂದು ಮಾಡಿದ್ದಾನೆ, ದೇವರು ಸರ್ವಶಕ್ತನು ಎಂಬುದಾಗಿ ಅವರು ದೇವರಿಗೆ ಸ್ತೋತ್ರವನ್ನ ಅರ್ಪಿಸ್ತಾ ಇದ್ರು.
ದೇ ವರ್ಷಿಪ್ ದ ಲಾರ್ಡ್ ಇನ್ ದ ಬ್ಯೂಟಿ ಆಫ್ ಹೋಲಿನೆಸ್.
ಅವರು ಸುಂದರವಾದ ಪವಿತ್ರತೆಯಲ್ಲಿ ದೇವರನ್ನ ಆರಾಧಿಸ್ತಾ ಇದ್ರು.
ನಾವ್ ದ ಹೋಲಿ ಸ್ಪಿರಿಟ್ ಹ್ಯಾಸ್ ಕಮ್ ಫ್ರಮ್ ಹೆವೆನ್ ಇನ್ ಟು ಅವರ್ ಹಾರ್ಟ್ಸ್ ಟು ಪ್ರೊಡ್ಯೂಸ್ ವಿದ್ ಇನ್ ಅವರ್ ಹಾರ್ಟ್ಸ್ ದಿ ಅಟ್ಮೋಸ್ಫಿಯರ್ ಆಫ್ ಹೆವೆನ್.
ಈಗ ಪವಿತ್ರಾತ್ಮನು ನಮ್ಮ ಹೃದಯದೊಳಗೆ ಪರಲೋಕದಿಂದ ಬಂದು ಪ್ರವೇಶಿಸಿದ್ದಾನೆ. ಯಾಕೆ ಬಂದಿದ್ದಾನೆ ಎಂಬುದಾಗಿ ಹೇಳೋದಾದ್ರೆ ಪರಲೋಕದ ವಾತಾವರಣವನ್ನು ಸೃಷ್ಟಿ ಮಾಡುವ ಸಂಬಂಧ.
ಹೀಸ್ ಕಮಿಂಗ್ ಟು ಅವರ್ ಹೋಮ್ಸ್ ಟು ಪ್ರೊಡ್ಯೂಸ್ ದಿ ಅಟ್ಮೋಸ್ಫಿಯರ್ ಆಫ್ ಹೆವೆನ್ ಇನ್ ಅವರ್ ಹೋಮ್ಸ್.
ಪವಿತ್ರಾತ್ಮನು ನಮ್ಮ ಮನೆಗಳಿಗೆ ಬರ್ತಾನೆ, ಯಾಕೆಂದ್ರೆ ನಮ್ಮ ಮನೆಗಳಲ್ಲಿ ಪರಲೋಕದ ವಾತಾವರಣವನ್ನು ಸೃಷ್ಟಿಸುವ ಸಲುವಾಗಿ. ಪವಿತ್ರಾತ್ಮನು ನಮ್ಮ ಸಭೆಗಳಿಗೆ ಬರ್ತಾನೆ, ಯಾಕೆಂದ್ರೆ ನಮ್ಮ ಸಭೆಗಳಲ್ಲಿ ಪರಲೋಕದ ವಾತಾವರಣವನ್ನು ಸೃಷ್ಟಿ ಮಾಡುವ ಸಲುವಾಗಿ. ಹಾಗಾದ್ರೆ ಅದು ಏನು? ಅದು ಏನಪ್ಪ ಅಂತಂದ್ರೆ ಸ್ತೋತ್ರ ಹೇಳುವಂತ ವಾತಾವರಣವಾಗಿದೆ.
Well, why has the Holy Spirit come then?
ನೀವು ಹೇಳಬಹುದು ನಾನು ಪರಲೋಕಕ್ಕೆ ಹೋದ ನಂತರ ಅಲ್ಲಿ ಸ್ತೋತ್ರವನ್ನು ಅರ್ಪಿಸಲು ಶುರು ಮಾಡ್ತಾನೆ ಎಂಬುದಾಗಿ. ಹಾಗಾದ್ರೆ ಪವಿತ್ರಾತ್ಮನು ಏನಕ್ಕಾಗಿ ಇಲ್ಲಿಗೆ ಬಂದನು?
He has come to prepare us for heaven. He has come to teach us the language of heaven before we reach there.
ಪವಿತ್ರಾತ್ಮನು ಇಲ್ಲಿಗೆ ಬಂದಿದ್ದು ಪರಲೋಕವನ್ನು ಸಿದ್ಧ ಮಾಡುವ ಸಲುವಾಗಿ ಮತ್ತು ನಾವು ಪರಲೋಕಕ್ಕೆ ಹೋಗುವ ಮುನ್ನ ಪರಲೋಕದ ಭಾಷೆಯನ್ನ ಕಲಿಸುವ ಸಂಬಂಧ.
Now, for example, if you had decided that you are going to migrate to say France and live in France for the rest of your life.
ನೀವು ಫ್ರಾನ್ಸ್ ಗೆ ಹೋಗಲು ನಿರ್ಧಾರ ಮಾಡ್ತೀರಿ ಮತ್ತು ನಿಮ್ಮ ಮಿಕ್ಕ ಜೀವಿತವನ್ನೆಲ್ಲ ಅಲ್ಲೇ ಕಳೆಯಲು ಬಯಸ್ತೀರಾ? ಇದನ್ನ ಉದಾಹರಣೆ ತಗೊಳ್ರಿ.
What would you do before you went to France? One thing you'd certainly do is learn French, the language of France.
ನೀವು ಫ್ರಾನ್ಸ್ ಗೆ ಹೋಗುವ ಮುನ್ನ ಏನ್ ಮಾಡ್ತೀರಾ? ಮೊದಲ ಸಂಗತಿ ನೀವು ಮಾಡೋದೇನಪ್ಪ ಅಂತಂದ್ರೆ ಫ್ರಾನ್ಸ್ ನ ಭಾಷೆಯಾದ ಫ್ರೆಂಚ್ ಅನ್ನ ಕಲಿತೀರಿ.
You won't wait till you go there. You'd like to learn it before you go there.
ನೀವು ಅಲ್ಲಿಗೆ ಹೋಗಿ ಕಲಿಯೋ ತನಕ ಕಾಯೋದಿಲ್ಲ, ಅಲ್ಲಿಗೆ ಹೋಗುವ ಮುನ್ನವೇ ಆ ಭಾಷೆಯನ್ನ ಕಲಿತೀರಿ.
And you know what the language of heaven is? It's the language of praise.
ಪರಲೋಕದ ಭಾಷೆ ಏನು ಅಂತ ನಿಮಗೆ ಗೊತ್ತಾ? ಅದು ಸ್ತೋತ್ರ ಹೇಳುವಂತ ಭಾಷೆಯಾಗಿದೆ.
It's good for us to learn it now before we go to heaven.
ನಾವು ಪರಲೋಕಕ್ಕೆ ಹೋಗಿ ಕಲಿಯೋದಕ್ಕಿಂತ ಮುನ್ನವೇ ಆ ಭಾಷೆಯನ್ನ ಇಲ್ಲಿ ಕಲಿಯುವುದು ಉತ್ತಮ.
ಇಟ್ಸ್ ಅ ಲ್ಯಾಂಗ್ವೇಜ್ ಇನ್ ವಿಚ್ ದೇರ್ ಇಸ್ ನೋ ಗ್ರಂಬ್ಲಿಂಗ್, ನೋ ಕಂಪ್ಲೇನಿಂಗ್, ನೋ ಮರ್ಮರಿಂಗ್ ಕನ್ಸರ್ನಿಂಗ್ ಎನಿಥಿಂಗ್.
ಆ ಭಾಷೆಯಲ್ಲಿ ಯಾವ ವಿಷಯವಾಗಿಯೂ ದೂರದಾಗ್ಲಿ, ಗುಣಗುಟ್ಟದಾಗ್ಲಿ, ಲೊಚಗುಟ್ಟದಾಗ್ಲಿ ಇರೋದಿಲ್ಲ.
ಇಟ್ಸ್ ಅ ಲ್ಯಾಂಗ್ವೇಜ್ ಆಫ್ ಕಂಟಿನ್ಯೂಸ್ ಪ್ರೇಸ್.
ಆ ಭಾಷೆ ಯಾವ್ದಪ್ಪ ಅಂತಂದ್ರೆ ಸತತವಾಗಿ ಸ್ತೋತ್ರ ಹೇಳುವಂತದ್ದು.
ಲೆಟ್ಸ್ ಲರ್ನ್ ದಟ್ ಲ್ಯಾಂಗ್ವೇಜ್ ನೌ ಬಿಫೋರ್ ವಿ ಗೋ. ವಿ ಆರ್ ಟೋಲ್ಡ್ ಇನ್ ರೆವಲೇಷನ್ 14, ಒನ್ ಆಫ್ ದ ಪ್ಯಾಸೇಜಸ್ ದಟ್ ವಿ ಲುಕ್ಡ್ ಅಟ್, ದಟ್ ದೇರ್ ವರ್ 144,000 ಪೀಪಲ್.
ಹಾಗಾಗಿ ಆ ಭಾಷೆಯನ್ನ ನಾವು ಪರಲೋಕಕ್ಕೆ ಹೋಗುವ ಮುನ್ನವೇ ಕಲಿಯೋಣ. ನಾವು ನೋಡಿಕೊಂಡ ಮೇರೆಗೆ ಪ್ರಕಟಣೆ 14:1 144,000 ಜನರು
ಹೂ ಸ್ಯಾಂಗ್ ಅ ನ್ಯೂ ಸಾಂಗ್ ಬಿಫೋರ್ ದ ಥ್ರೋನ್ ರೆವಲೇಷನ್ 14:3 ಅಂಡ್ ನೋ ಒನ್ ಎಲ್ಸ್ ಕುಡ್ ಲರ್ನ್ ದಟ್ ಸಾಂಗ್ ಎಕ್ಸೆಪ್ಟ್ ದೀಸ್ ಪೀಪಲ್ ಅಂಡ್ ದೇ ಲರ್ನ್ಡ್ ಇಟ್ ವೈಲ್ ದೇ ವರ್ ಆನ್ ಅರ್ತ್.
ಸಿಂಹಾಸನದ ಮುಂದೆ ಹೊಸ ಹಾಡನ್ನ ಹಾಡಿದರು ಎಂಬುದಾಗಿ ಪ್ರಕಟಣೆ 14:3 ಹೇಳಲ್ಪಟ್ಟಿದೆ. ಭೂಲೋಕದೊಳಗಿಂದ ಕೊಂಡುಕೊಳ್ಳಲ್ಪಟ್ಟ ಈ ಜನರೇ ಹೊರತು ಬೇರೆ ಯಾರೂ ಸಹ ಈ ಹಾಡನ್ನ ಕಲಿತಿರಲಿಲ್ಲ. ಅವರು ಈ ಹಾಡನ್ನ ಇಹಲೋಕದಲ್ಲಿದ್ದಾಗಲೇ ಕಲಿತಿದ್ರು.
Now what is this new song that these 144,000 people were singing.
ಆ 144,000 ಜನರು ಹಾಡುತ್ತಿದ್ದಂತ ಹೊಸ ಹಾಡು ಯಾವುದಾಗಿದೆ ಹಾಗಾದ್ರೆ?
We already saw in Revelation 4 and 5, the new song is a song of praise to God and to the Lord Jesus Christ.
ನಾವು ಈಗಾಗಲೇ ನೋಡ್ಕೊಂಡ್ವಿ, ಆ ಹೊಸ ಹಾಡು ಯಾವ್ದಪ್ಪ ಅಂತಂದ್ರೆ ನಮ್ಮ ದೇವರಿಗೆ ಮತ್ತು ಕರ್ತನಾದ ಯೇಸು ಕ್ರಿಸ್ತನಿಗೆ ಸ್ತೋತ್ರ ಹೇಳುವಂತ ಹಾಡು.
What is the old song then? If this is the new song,
ಇದು ಹೊಸ ಹಾಡಾಗಿದ್ದಲ್ಲಿ ಹಳೆ ಹಾಡು ಯಾವ್ದು ಹಾಗಾದ್ರೆ?
Well, the old song is the song that everybody sings on earth, a song of grumbling, complaining against people and circumstances, first verse, second verse, third verse, it's all the same. Somebody or the other has done something and something or the other has gone wrong, and every day they are singing that same song, verse after verse after verse after verse.
ಇಹಲೋಕದಲ್ಲಿ ಜನರು ಹಾಡುವಂತ ಹಳೆ ಹಾಡು ಯಾವ್ದಪ್ಪ ಅಂತಂದ್ರೆ ಪರಿಸ್ಥಿತಿಗಳ ವಿರುದ್ಧವಾಗಿ ಮನುಷ್ಯರ ವಿರುದ್ಧವಾಗಿ ದೂರೋದು ಮತ್ತು ಗುಣಗುಟ್ಟೋದಾಗಿದೆ. ಒಂದು ಎರಡು ಮತ್ತು ಮೂರನೇ ವಚನದಲ್ಲಿ ಇದೇ ವಿಷಯವಾಗಿ ಹಾಡು ಅದಿರುತ್ತದೆ. ಅವ್ರು ನನಗೇನೋ ಮಾಡಿದ್ರು, ಇವ್ರು ನನಗೇನೋ ಮಾಡಿದ್ರು, ಪರಿಸ್ಥಿತಿಗಳು ಸರಿ ಇಲ್ಲ, ಅವ್ರು ಸರಿ ಇಲ್ಲ ಎಂಬುವಂತದ್ದೇ ಹಳೆ ಹಾಡಾಗಿದೆ. ಇಹಲೋಕದಲ್ಲಿರುವಂತಹ ಜನರು ಪ್ರತಿದಿನ ಇದೇ ಹಾಡನ್ನ ಹಾಡ್ತಾರೆ.
Everything is going in a bad way, and this person is bad, and the other person is bad, and this person is evil, and somebody else has treated me badly, and somebody else has cheated me, and the circumstances are so bad, and it's time of financial difficulty, and it's the same old thing in every single verse. It's the old song.
ಹಳೆಯಾಡು ಮತ್ತೊಮ್ಮೆ ಯಾವ್ದಪ್ಪ ಅಂತಂದ್ರೆ ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ನನ್ನ ಜೀವಿತದಲ್ಲಿ ಕೆಟ್ಟದಾಗಿ ಹೋಗ್ತಾ ಇದೆ, ಅವ್ರು ನಂಗೆ ಮೋಸ ಮಾಡಿದ್ರು, ಇವ್ರು ನಂಗೆ ಮೋಸ ಮಾಡಿದ್ರು, ಪರಿಸ್ಥಿತಿಗಳು ಸರಿ ಇಲ್ಲ, ಆರ್ಥಿಕವಾಗಿ ನಾನು ಬಿಕ್ಕಟ್ಟನ್ನು ಎದುರಿಸ್ತಾ ಇದ್ದೀನಿ, ಯಾರು ಸಹ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳಲಿಲ್ಲ ಎಂಬುವಂತದ್ದೇ ಹಳೆ ಹಾಡಾಗಿದೆ.
ಬಟ್ ಇನ್ ದ ಮಿಡ್ಸ್ಟ್ ಆಫ್ ಸಚ್ ಎ ವರ್ಲ್ಡ್ ವೇರ್ ಎವರಿಬಡಿ ಇಸ್ ಸಿಂಗಿಂಗ್ ದಟ್ ಓಲ್ಡ್ ಸಾಂಗ್, ಯು ನೋ ಗಾಡ್ ವಾಂಟ್ಸ್ ಯು, ಇಫ್ ಯು ಗಿವನ್ ಯುವರ್ ಲೈಫ್ ಟು ಕ್ರೈಸ್ಟ್, ಗಾಡ್ ವಾಂಟ್ಸ್ ಯು ಟು ಲರ್ನ್ ದಿಸ್ ನ್ಯೂ ಸಾಂಗ್, ಅಂಡ್ ದಟ್ಸ್ ಅ ಸಾಂಗ್ ಆಫ್ ಪ್ರೇಸಿಂಗ್ ಹಿಮ್.
ಈ ಲೋಕದ ಮಧ್ಯಭಾಗದಲ್ಲಿ ಎಲ್ಲಾ ಜನರು ಈ ಹಳೆ ಹಾಡನ್ನ ಹಾಡುವಾಗ ನೀವು ಹೊಸ ಹಾಡನ್ನ ಹಾಡಬೇಕು ಅಂತ ದೇವರು ಬಯಸ್ತಾರೆ. ನೀವು ನಿಮ್ಮ ಜೀವಿತವನ್ನ ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟಿದ್ದೆ ಆದ್ರೆ ಆ ಹೊಸ ಹಾಡನ್ನ ನೀವು ಹಾಡುವರಾಗಿರಬೇಕು. ಆ ಹೊಸ ಹಾಡು ಯಾವ್ದಪ್ಪ ಅಂದ್ರೆ ದೇವರಿಗೆ ಸ್ತೋತ್ರ ಹೇಳುವಂತದ್ದು.
Don't wait till you get to heaven. Learn the language now where you say, Lord, I know you're on the throne. If you're willing, like I said in an earlier study, to die with Jesus. You see, we complain because we don't have our own way.
ಪರಲೋಕಕ್ಕೆ ಹೋಗುವವರೆಗೂ ಕಾಯಬೇಡ್ರಿ, ಈಗಲೇ ಆ ಭಾಷೆಯನ್ನ ಕಲಿಯಿರಿ. ಕರ್ತನೇ, ಸಿಂಹಾಸನದಲ್ಲಿ ನೀನು ಕೂತಿದ್ದಿ ಎಂಬುದನ್ನು ನಾನು ಅರಿತಿದ್ದೀನಿ ಎಂದು ನೀವು ಹೇಳಬೇಕು. ನಾನು ಹಿಂದಿನ ಅಧ್ಯಾಯಗಳಲ್ಲಿ ಹೇಳಿದ ಹಾಗೆ ನೀವು ಕ್ರಿಸ್ತನೊಟ್ಟಿಗೆ ಮರಣ ಹೊಂದಲು ನೀವು ಮನಸ್ಸುಳ್ಳವರಾಗಿರಬೇಕು. ನಾವು ನಮ್ಮ ಸ್ವಂತ ಮಾರ್ಗವನ್ನ ಹೊಂದದೇ ಇರುವ ಕಾರಣ ನಾವು ದೂರ್ತೇವೆ. ನಮ್ಮ ಎಲ್ಲಾ ಕಾರ್ಯಗಳು ನಮ್ಮ ಯೋಜನೆಗಳ ತರ ಹೋಗ್ತಾ ಇಲ್ಲ ಅಂತ ನಾವು ಅನ್ಕೊಳ್ತೀವಿ. ಆದ್ರೆ ನಮ್ಮ ಕರೆ ಏನಪ್ಪ ಅಂತಂದ್ರೆ ಎಲ್ಲಾ ಕಾರ್ಯಗಳು ದೇವರ ಯೋಜನೆಗಳ ಮೇರೆಗೆ ಹೋಗಬೇಕು.
God is on the throne and you're not. That's good.
ದೇವರು ಸಿಂಹಾಸನದಲ್ಲಿರುವಂತವನಾಗಿದ್ದಾನೆ, ನೀವಲ್ಲ, ಅದು ಒಳ್ಳೇದು ಕೂಡ.
If we were on the throne, we'd mess up everything in our lives. But because God's on the throne, he makes everything work for good. And so when people praise God in heaven, they're praising God because they believe in his sovereignty.
ನೀವು ಸಿಂಹಾಸನದಲ್ಲಿ ಇದ್ದಿದ್ರೆ ಎಲ್ಲವೂ ಹಾಳು ಮಾಡಿಬಿಡುತ್ತಿದ್ರಿ. ದೇವರು ಸಿಂಹಾಸನದಲ್ಲಿರೋ ಕಾರಣಕ್ಕಾಗಿ ಎಲ್ಲಾ ಸಂಗತಿಗಳು ನಮ್ಮ ಜೀವಿತದಲ್ಲಿ ಒಳ್ಳೆಯದಕ್ಕಾಗಿ ಸಂಭವಿಸುತ್ತವೆ. ಜನರು ದೇವರಿಗೆ ಸ್ತೋತ್ರವನ್ನ ಹೇಳುವಾಗ ಯಾಕೆ ಅವರು ಸ್ತೋತ್ರ ಹೇಳುತ್ತಾರಪ್ಪ ದೇವರಿಗೆ ಅಂತಂದ್ರೆ ದೇವರ ಸರ್ವ ಶಕ್ತಿಕೆಯಲ್ಲಿ ಅವರು ನಂಬೋದ್ರಿಂದ.
And if we believe in the sovereignty of God, that God Almighty is ruling this universe, we would also give thanks in everything.
ದೇವರು ಸರ್ವಶಕ್ತನು ಮತ್ತು ಈ ಸೃಷ್ಟಿಯನ್ನ ಆಳುವಂತವನು ಎಂಬುದಾಗಿ ನಾವು ನಂಬುವುದಾದ್ರೆ ಪ್ರತಿಯೊಂದಕ್ಕೂ ಸಹ ನಾವು ಕೃತಜ್ಞತಾ ಸ್ತುತಿಯನ್ನ ಸಲ್ಲಿಸುತ್ತೇವೆ.
Let me show you three passages in scripture about what we are to give thanks for in the New Testament.
ನಾವು ದೇವರಿಗೆ ಏನಕ್ಕಾಗಿ ಕೃತಜ್ಞತೆಗಳನ್ನ ಮತ್ತು ಸ್ತೋತ್ರವನ್ನ ಹೇಳಬೇಕು ಅಂತ ಹೊಸ ಒಡಂಬಡಿಕೆಯಲ್ಲಿ ಮೂರು ವಚನಗಳನ್ನ ನಿಮಗೆ ತೋರಿಸ ಬಯಸ್ತೇನೆ.
Now this is not found in the Old Testament because they did not have the Holy Spirit.
ಇದನ್ನ ನಾವು ಹಳೆ ಒಡಂಬಡಿಕೆಯಲ್ಲಿ ಕಂಡುಕೊಳ್ಳೋದಿಲ್ಲ, ಯಾಕೆಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಇದ್ದಂತವರು ಪವಿತ್ರಾತ್ಮನನ್ನ ಹೊಂದಿರಲಿಲ್ಲ.
You see, in the Old Testament they came together maybe on Saturdays in the temple to praise God, and then they go back home for 6 days of grumbling and complaining and come back again on Saturday morning to praise God in the temple.
ಹಳವಡಂಬಡಿಕೆಯಲ್ಲಿರುವಂತಹ ಜನರು ಶನಿವಾರದ ಪ್ರಾರ್ಥನಾ ಕೂಟಗಳಿಗೆ ತೆರಳುತ್ತಾ ಇದ್ರು, ಅಲ್ಲಿ ದೇವರಿಗೆ ಸ್ತೋತ್ರವನ್ನ ಮಾಡ್ತಾ ಇದ್ರು. ತಮ್ಮ ಮಿಕ್ಕ 6 ದಿನಗಳನ್ನ ತಮ್ಮ ಮನೆಗಳಲ್ಲಿ ಜೀವಿಸ್ತಾ ಇದ್ರು, ಗುಣಗುಟ್ಟೋದ್ರ ಮುಖಾಂತರ, ದೂರೋದ್ರ ಮುಖಾಂತರ. ಮತ್ತೆ ತಿರುಗಾ ಶನಿವಾರ ಪ್ರಾರ್ಥನಾ ಕೂಟಗಳಿಗೆ ದೇವಾಲಯದೊಳಗೆ ಬರ್ತಾ ಇದ್ರು.
That's how many Christians live today. They come Sunday morning to the church meetings to praise and thank God and go back home to 6 days of grumbling and complaining. Come back again next Sunday morning to praise God. That's an Old Testament life. Well, it's better than nothing, but it's hypocritical.
ಅನೇಕ ಕ್ರಿಸ್ತರು ಇಂದು ಸಹ ಭಾನುವಾರದ ಪ್ರಾರ್ಥನಾ ಕೂಟಗಳಿಗೆ ಬಂದು ಸ್ತೋತ್ರವನ್ನ ಸಲ್ಲಿಸ್ತಾರೆ, ಮಿಕ್ಕ 6 ದಿನಗಳು ಹೊರಗಡೆ ಹೋಗ್ಬಿಟ್ಟು ಗುಣಗೂಡ್ತಾರೆ, ದೂರ್ತಾರೆ, ಮತ್ತೆ ತಿರ್ಗ ಭಾನುವಾರ ಪ್ರಾರ್ಥನಾ ಕೂಟಗಳಿಗೆ ಬಂದು ಸ್ತೋತ್ರವನ್ನ ಹೇಳುತ್ತಾರೆ. ಇದರಲ್ಲಿ ಏನು ಉತ್ತಮ ಅನ್ನೋದು ಇರೋದಿಲ್ಲ, ಆದರೆ ಅವರಲ್ಲಿ ಕಪಟಿತನ ಅನ್ನೋದು ಎದ್ದು ಕಾಣ್ತಾ ಇರುತ್ತೆ.
ಇಟ್ಸ್ ಸೇಯಿಂಗ್ ಸಮಥಿಂಗ್ ವಿಚ್ ಇಸ್ ನಾಟ್ ಟ್ರೂ ಇನ್ ದ ರೆಸ್ಟ್ ಆಫ್ ಅವರ್ ಲೈಫ್. ಬಟ್ ಇನ್ ದ ನ್ಯೂ ಟೆಸ್ಟಮೆಂಟ್ ವಿ ಆರ್ ಟೋಲ್ಡ್ ಟು ಗಿವ್ ಥ್ಯಾಂಕ್ಸ್ ಆಲ್ವೇಸ್, ನಾಟ್ ಜಸ್ಟ್ ಸಮಟೈಮ್ಸ್.
ಅವರು ಭಾನುವಾರ ಬಂದು ಸ್ತೋತ್ರ ಹೇಳುವಂತದ್ದು ತಮ್ಮ ಮಿಕ್ಕ 6 ದಿನಗಳ ಜೀವಿತದಲ್ಲಿ ಅದು ನಿಜವಾಗಿರೋದಿಲ್ಲ. ನಮಗೆ ಸತ್ಯವೇದ ಈ ರೀತಿಯಾಗಿ ಹೇಳುತ್ತದೆ, ನಾವು ಎಲ್ಲಾ ವಿಷಯಕ್ಕೂ ಯಾವಾಗಲೂ ದೇವರಿಗೆ ಸ್ತೋತ್ರ ಮಾಡಬೇಕು ಅಂತ, ಕೆಲವೊಮ್ಮೆ ಮಾತ್ರ ಸ್ತೋತ್ರ ಮಾಡಬೇಕು ಅಂತ ಎಲ್ಲೂ ಹೇಳಿಲ್ಲ.
ಫಸ್ಟ್ ಆಫ್ ಆಲ್ ಲೆಟ್ ಮೀ ಶೋ ಯು 1 ಥೆಸಲೋನಿಯನ್ಸ್ 5 ವರ್ಸ್ 18. ಹಿಯರ್ ಇಟ್ ಸೇಸ್ ಇನ್ 1 ಥೆಸಲೋನಿಯನ್ಸ್ 5:18, ಇನ್ ಎವ್ರಿಥಿಂಗ್ ಗಿವ್ ಥ್ಯಾಂಕ್ಸ್ ಫಾರ್ ದಿಸ್ ಇಸ್ ದ ವಿಲ್ ಆಫ್ ಗಾಡ್ ಫಾರ್ ಯು ಇನ್ ಕ್ರೈಸ್ಟ್ ಜೀಸಸ್.
ಮೊದಲನೆಯದಾಗಿ 1 ಥೆಸಲೋನಿಕ 5:18 ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ಎಲ್ಲಾದರಲ್ಲಿಯೂ ಕೃತಜ್ಞತಾ ಸ್ತುತಿಯನ್ನ ಮಾಡ್ರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ.
ಸೋ ಟೆಲ್ ಮೀ ಆಫ್ಟರ್ ರೀಡಿಂಗ್ ದಟ್ ವರ್ಸ್ ಹೌ ಮೆನಿ ಥಿಂಗ್ಸ್ ಶುಡ್ ಯು ಥ್ಯಾಂಕ್ ಗಾಡ್ ಫಾರ್? ಎವ್ರಿಥಿಂಗ್.
ಈ ವಚನವನ್ನ ಓದಿದ ನಂತರ ನೀವು ನನಗೆ ಹೇಳ್ರಿ, ಎಷ್ಟು ಸಂಗತಿಗಳಿಗಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನ ಅರ್ಪಿಸಬೇಕು? ಎಲ್ಲಾ ವಿಷಯಗಳಿಗಾಗಿ.
ಹೌ ಕೆನ್ ಯು ಗಿವ್ ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್ ವೆನ್ ಸಮ್ ಆಫ್ ದೋಸ್ ಥಿಂಗ್ಸ್ ಡೋಂಟ್ ಅಪಿಯರ್ ಟು ಬಿ ವೆರಿ ಗುಡ್ ಫಾರ್ ಯು? ಬಿಕಾಸ್ ಯು ಬಿಲೀವ್ ಇನ್ ರೋಮನ್ಸ್ 8:28 ದಟ್ ಈವನ್ ದೋ ದಟ್ ಇಸ್ ಈವಿಲ್ ಗಾಡ್ ಮೇಕ್ಸ್ ಇಟ್ ವರ್ಕ್ ಫಾರ್ ಯುವರ್ ಗುಡ್.
ನಿಮ್ಮ ಜೀವಿತದಲ್ಲಿ ಎಲ್ಲವೂ ಒಳ್ಳೇದು ಇಲ್ಲ ಅಂತ ಕಾಣಿಸ್ತಾ ಇದ್ರೆ ಹೇಗೆ ನೀವು ದೇವರಿಗೆ ಕೃತಜ್ಞತಾ ಸ್ತುತಿಯನ್ನ ಸಲ್ಲಿಸ್ತೀರಾ? ರೋಮಾಪುರದವರ ಪತ್ರಿಕೆ 8:28 ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಎಲ್ಲವೂ ಕೆಟ್ಟದಾಗಿ ಹೋಗ್ತಾ ಇದೆ ಅಂತ ನಿಮಗೆ ಅನಿಸ್ತಾ ಇದ್ರೆ ಅದು ಹೇಳುತ್ತೆ ಎಲ್ಲಾ ಸಂಗತಿಗಳು ನಿಮ್ಮ ಒಳ್ಳೇದಕ್ಕಾಗಿ ಸಂಭವಿಸುತ್ತವೆ ಎಂಬುದಾಗಿ.
See, Romans 8:28 is like a filter. Now some of you may have seen this aqua guard filter which filters the water which comes through the pipe, and at the end of that system you get a clean glass of water.
ರೋಮಾಪುರದವರ ಪತ್ರಿಕೆ 8:28 ಒಂದು ರೀತಿ ನೀರು ಸೋಸುವ ಯಂತ್ರದಂತೆ ಇದೆ. ನೀರನ್ನ ಸೋಸುವ ಯಂತ್ರದಲ್ಲಿ ಹಾಕಿದಾಗ ಅದು ನೀರನ್ನ ಶುದ್ಧೀಕರಿಸಿ ನಿಮಗೆ ಶುದ್ಧ ನೀರನ್ನ ಕೊಡುತ್ತೆ.
See, that's a water filter with ultraviolet rays and a candle that removes germs and bacteria.
ಅದು ನೀರು ಸೋಸುವ ಯಂತ್ರವಾಗಿರುತ್ತದೆ, ಅದರಲ್ಲಿರುವಂತಹ ಎಲ್ಲಾ ರೀತಿಯ ಕ್ರಿಮಿ ಕೀಟಗಳನ್ನ ಕೊಳಚೆಗಳನ್ನ ತೆಗೆದು ಹಾಕುತ್ತದೆ.
You can put any amount of dirty water through that and what you get through at the end is clean water. Romans 8:28 is like that. Clean water. Everything works for good.
ನೀರು ಸೋಸುವ ಯಂತ್ರದಲ್ಲಿ ನೀವು ಎಷ್ಟೇ ಕೊಳಚೆ ನೀರನ್ನು ಹಾಕಿದ್ರೂ ಸಹ ಅದು ಕೊನೆಗೆ ಶುದ್ಧ ನೀರನ್ನೇ ದಯಪಾಲಿಸುತ್ತೆ. ರೋಮಾಪುರದವರ ಪತ್ರಿಕೆ 8:28 ಕೂಡ ಅದೇ ರೀತಿಯಾಗಿದೆ, ಅದು ಒಂದು ನೀರು ಸೋಸುವ ಯಂತ್ರದಂತೆ.
So that's why we give thanks in everything.
ಅದಕ್ಕಾಗಿ ನಾವು ದೇವರಿಗೆ ಎಲ್ಲಾದರಲ್ಲಿಯೂ ಕೃತಜ್ಞತಾ ಸ್ತುತಿಯನ್ನ ಮಾಡುವವರಾಗಿರಬೇಕು.
And the second verse is Ephesians 5:20 where it says we are to give thanks for everything as well. Ephesians 5:20, always and for all things. That means all the time and for every single thing we should give thanks.
ಎಫೆಸದವರಿಗೆ 5:20 ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡ್ರಿ ಎಂಬುದಾಗಿ, ಎಲ್ಲದಕ್ಕೂ ಮತ್ತು ಯಾವಾಗಲೂ.
And the last verse is in 1 Timothy 2:1 where it says we are to give thanks for all men.
ಕೊನೆಯದಾಗಿ 1 Timothy 2:1 ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ಮನುಷ್ಯರೆಲ್ಲರಿಗೋಸ್ಕರ ದೇವರಿಗೆ ಕೃತಜ್ಞತಾ ಸ್ತುತಿಗಳನ್ನ ಮಾಡಿರಿ ಎಂಬುದಾಗಿ.
ಇನ್ ಎವ್ರಿ ಸಿಚುವೇಶನ್ ಫಾರ್ ಎವ್ರಿಥಿಂಗ್ ಆಟ್ ಆಲ್ ಟೈಮ್ಸ್ ಅಂಡ್ ಫಾರ್ ಆಲ್ ಮೆನ್.
ನೀವೀಗ ಇದನ್ನು ಅರ್ಥ ಮಾಡಿಕೊಂಡ್ರ, ಎಲ್ಲಾ ಪರಿಸ್ಥಿತಿಗಳಲ್ಲಿ ಎಲ್ಲಾ ವಿಷಯಕ್ಕಾಗಿ ಎಲ್ಲಾ ಮನುಷ್ಯರಿಗೋಸ್ಕರ ಎಲ್ಲಾ ಸಮಯಗಳಲ್ಲಿ ನೀವು ಕೃತಜ್ಞತಾ ಸ್ತುತಿಯನ್ನ ಮಾಡಬೇಕು.
When you learn to do that, you learn the new song. And you can learn it only on earth. Why?
ನೀವು ಇದನ್ನ ಮಾಡಲು ಕಲಿತಾಗ ಹೊಸ ಹಾಡನ್ನ ಕಲಿತೀರಿ, ಈ ಲೋಕದಲ್ಲಿ ಮಾತ್ರ ಈ ಹಾಡನ್ನ ಕಲಿತೀರಿ. ಯಾಕೆ?
Because in heaven, you don't have difficult situations, you don't have difficult people, You don't face problems, you don't face trials. So it's only here on earth that we can learn this wonderful new song. To learn to praise God in every type of situation, for every type of person. Say, Lord, you're on the throne. Things may be difficult for me, may be hard, but you're on the throne.
ಯಾಕೆಂದರೆ ಪರಲೋಕದಲ್ಲಿ ಕಷ್ಟದ ಪರಿಸ್ಥಿತಿಗಳು ಇರೋದಿಲ್ಲ, ಕಠಿಣ ಮನುಷ್ಯರು ಸಹ ಇರೋದಿಲ್ಲ, ನೀವು ಸಂಕಟಗಳನ್ನ ಮತ್ತು ಸಮಸ್ಯೆಗಳನ್ನ ಅಲ್ಲಿ ಎದುರಿಸೋದಿಲ್ಲ. ಹಾಗಾಗಿ ಇಹಲೋಕದಲ್ಲಿ ಮಾತ್ರ ಅದ್ಭುತವಾದ ಈ ಹೊಸ ಹಾಡನ್ನ ಕಲಿಯಬಹುದು. ಪ್ರತಿ ವಿಧವಾದ ಪರಿಸ್ಥಿತಿಗೂ ಮತ್ತು ಮನುಷ್ಯನಿಗೂ ದೇವರಿಗೆ ಸ್ತೋತ್ರ ಹೇಳೋದನ್ನ ಕಲಿಯಿರಿ. ಸಂಗತಿಗಳು ನನಗೆ ಕಷ್ಟ ಇರಬಹುದು ಮತ್ತು ನೋವು ಮಾಡಬಹುದು, ಆದರೆ ನೀನು ಸಿಂಹಾಸನದ ಮೇಲೆ ಕೂತಿದ್ದಿ ಎಂಬುದಾಗಿ ದೇವರಿಗೆ ಹೇಳ್ರಿ.
Song of praise now.
ಪ್ರಿಯ ಸ್ನೇಹಿತರೆ, ನಾನು ನಿಮಗೆ ಪ್ರೋತ್ಸಾಹ ಪಡಿಸ್ತೇನೆ, ಈ ಸ್ತೋತ್ರ ಹೇಳುವಂತ ಹೊಸ ಹಾಡನ್ನ ನೀವು ಕಲ್ತ್ಕೊಳ್ರಿ. ಆಮೆನ್.